ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ದೇವದರ್ಶನ ಗುಡಾರ ಮತ್ತು ಮನ್ನಾ. ಪ್ರಿಯ ಕೇಳುಗರೆ, ಕಳೆದ ಸಂಚಿಕೆಯಲ್ಲಿ ನಾವು ದೇವದರ್ಶನ ಗುಡಾರದ ವಿಚಾರವಾಗಿ ಹೇಗೆ ಒಬ್ಬ ಮನುಷ್ಯನಿಗೆ ದೇವದರ್ಶನ ಗುಡಾರವಾಗಿ ಬದಲಾವಣೆ ಹೊಂದುತ್ತಾನೆ ಅನ್ನುವುದನ್ನು ನಾವು ಕಲಿತೆವು. ಈ ಒಂದು ದಿನದಲ್ಲಿ ನಾವು ದೇವದರ್ಶನ ಗುಡಾರದಲ್ಲಿ ಅತಿ ಮುಖ್ಯವಾದಂತಹ ಒಂದು ಸ್ಥಳ, ಅದು ಮಹಾಪರಿಶುದ್ಧ ಸ್ಥಳ. ಈ ಮಹಾಪರಿಶುದ್ಧ ಸ್ಥಳದ ವಿಚಾರವಾಗಿ ನಾವು ನೋಡುವುದಾದರೆ ಇಬ್ರಿಯದವರಿಗೆ ಬರೆದ ಪತ್ರಿಕೆ 9:3-4 ಈ ರೀತಿಯಾಗಿ ಹೇಳುವಂಥದ್ದಾಗಿದೆ. ಎರಡನೆಯ ತೆರೆಯ ಆಚೆಯಲ್ಲಿ ಅತಿ ಪವಿತ್ರ ಸ್ಥಳವುಳ್ಳ ಇನ್ನೊಂದು ಗುಡಾರವಿತ್ತು. ಅದರಲ್ಲಿ ಚಿನ್ನದ ಧೂಪದಾರತಿ, ಒಳಗೂ ಹೊರಗೂ ಚಿನ್ನದಿಂದ ಹೊದಿಸಿದ ಒಡಂಬಡಿಕೆಯ ಮಂಜೂಷ ಇವುಗಳಿದ್ದವು. ಆ ಮಂಜೂಷದೊಳಗೆ ಮಣ್ಣ ಇಟ್ಟಿದ್ದ ಚಿನ್ನದ ಪಾತ್ರೆಯು, ಆರುಣನ ಚಿಗುರಿದ ಕೋಲು, ಒಡಂಬಡಿಕೆ ಕಲ್ಲಿನ ಅಲಗೆಗಳು ಇದ್ದವು ಎಂಬುದಾಗಿ ತಿಳಿಸುತ್ತದೆ. ಆದರೆ ಈ ದಿನದಲ್ಲಿ ನಾವು ಈ ಮಂಜೂಷದ ಪೆಟ್ಟಿಯ ಒಳಗಡೆ ಇಟ್ಟಿರತಕ್ಕಂತಹ ಒಂದು ಮುಖ್ಯವಾದಂತಹ ವಸ್ತು, ಅದು ಏನೆಂದರೆ ಮಣ್ಣ. ಮಣ್ಣಕ್ಕೂ ದೇವದರ್ಶನ ಗುಡಾರಕ್ಕೂ ಇರತಕ್ಕಂಥ ಸಂಬಂಧ, ಮಣ್ಣಕ್ಕೂ ನಮಗೂ ಇರುವಂತಹ ಒಂದು ಸಂಬಂಧ ಏನು ಅನ್ನುವುದನ್ನು ಈ ದಿನದಲ್ಲಿ ನಾವು ನೋಡಲು ಹೋಗುವಂಥವರಾಗಿದ್ದೇವೆ. ಅದನ್ನು ನೋಡುವುದಕ್ಕೂ ಮೊದಲು ನಾವು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ಸ್ವಾಮಿ, ಈ ಒಂದು ದಿನದಲ್ಲಿ ನಿನ್ನ ವಾಕ್ಯವನ್ನು ತೆಗೆದು ನಾವು ಧ್ಯಾನಿಸಲು ಹೋಗುವಾಗ ಪರಲೋಕದ ದೇವರು ನೀ ನಮ್ಮ ಸಂಗಡ ಮಾತನಾಡು ಸ್ವಾಮಿ. ವಿಶೇಷವಾಗಿ ಕೇಳುಗರ ಹೃದಯದಲ್ಲಿ ನೀನು ಮಾತನಾಡು. ಅವರು ಯಾವ ನೋವಿನಿಂದ, ಕಷ್ಟದಿಂದ, ಯಾವ ಮನಭಾರದಿಂದ ಈ ಒಂದು ವಾಕ್ಯವನ್ನು ಕೇಳುತ್ತಿದ್ದಾರೆ ಎಂಬುದಾಗಿ ನಾವು ಅರಿಯುವ ಸ್ವಾಮಿ. ಆದರೆ ನೀನು ಪ್ರತಿಯೊಬ್ಬೊಬ್ಬರ ಹೃದಯವನ್ನು ಹರಿದಿರ್ತಕ್ಕಂಥ ದೇವರು, ಅವರ ಹೃದಯದಲ್ಲಿ ನೀನು ಮಾತನಾಡು, ಸಮಾಧಾನವನ್ನು ತುಂಬು. ಈ ವಾಕ್ಯದ ಮುಖಾಂತರವಾಗಿ ನಿನ್ನ ಸೇವೆಗೆ ಒಪ್ಪಿಸಿಕೊಟ್ಟು ಪರಲೋಕ ರಾಜ್ಯಕ್ಕೋಸ್ಕರ ದುಡಿಯುವಂತಹ ಮನಸ್ಸನ್ನು ಪ್ರತಿಯೊಬ್ಬರಿಗೂ ಅನುಗ್ರಹಿಸಿಕೊಟ್ಟು ನಡೆಸು, ಆಶೀರ್ವಹಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಪ್ರಿಯ ಕೇಳುಗರೆ, ಮಣ್ಣಕ್ಕೂ ದೇವದರ್ಶನ ಗುಡಾರಕ್ಕೂ, ಅದರಲ್ಲೂ ವಿಶೇಷವಾಗಿ ಮಹಾಪರಿಶುದ್ಧ ಸ್ಥಳಕ್ಕೂ ಇರುವಂತಹ ಒಂದು ಮುಖ್ಯವಾದಂತಹ ಸಂಬಂಧ ಏನು ಎಂಬುದಾಗಿ ನಾವು ನೋಡುವುದಾದರೆ, ಈ ಭೂಮಿಯಲ್ಲಿ ದೇವದರ್ಶನ ಗುಡಾರ ಇತ್ತು. ಆ ದೇವದರ್ಶನ ಗುಡಾರದಲ್ಲಿ, ಮಹಾಪರಿಶುದ್ಧದಲ್ಲಿ, ಆ ಒಂದು ಮಂಜೂಷ ಪೆಟ್ಟಿಗೆಯ ಒಳಗಡೆ ಮಣ್ಣದ ಪಾತ್ರೆಯನ್ನು ಇಡಲಾಗಿತ್ತು. ಅದೇ ರೀತಿಯಾಗಿ ಪರಲೋಕದ ದೇವದರ್ಶನ ಗುಡಾರದಲ್ಲೂ ಸಹ ಈ ಮಣ್ಣದ ಪಾತ್ರೆ ಇದೆ. ಯಾಕೆಂದರೆ ಪರಲೋಕದ ಒಂದು ದೇವದರ್ಶನ ಗುಡಾರ ಈ ಲೋಕದ ಒಂದು ಛಾಯೆಯಾಗಿತ್ತು. ಈ ಲೋಕದಲ್ಲಿ ಕಟ್ಟಿರ್ತಕ್ಕಂತಹ ಒಂದು ದೇವದರ್ಶನ ಗುಡಾರಕ್ಕೆ ಒಂದು ನೆರಳಾಗಿತ್ತು ಎಂಬುದನ್ನು ನಾವು ನೋಡುವವರಾಗಿದ್ದೇವೆ. ಪರಲೋಕದ ಒಂದು ದೇವದರ್ಶನ ಗುಡಾರ ಈ ಲೋಕದಲ್ಲಿ ನಡೆಯುವಂತಹ ಒಂದು ಕಾರ್ಯಗಳಿಗೆಲ್ಲ ಒಂದು ಉದಾಹರಣೆ ಆಗಿ ಇರುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಅಂದರೆ ನಾವು ಆಲಯವಾಗಿ ಬದಲಾದಾಗ ನಮ್ಮಲ್ಲಿ ಬರಬೇಕಾದಂತಹ ಒಂದು ಅತಿ ಮುಖ್ಯವಾದಂತಹ ಮಣ್ಣವನ್ನು ಭುಜಿಸುವಂತಹ, ಮಣ್ಣವನ್ನು ತಿನ್ನುವಂತಹ ಒಂದು ಅನುಭವ ನಮ್ಮ ಜೀವಿತದಲ್ಲಿ ಬರಬೇಕು. ಯಾಕೆಂದರೆ ನಾವು ಜೀವಿಸುವಂತಹ ಒಂದು ಕಾಲಘಟ್ಟಕ್ಕೂ ಮಹಾಪರಿಶುದ್ಧ ಸ್ಥಳಕ್ಕೂ ಒಂದಕ್ಕೊಂದು ಸಂಬಂಧವಿದೆ. ಹೇಗೆ ಎಂಬುದಾಗಿ ನಾವು ನೋಡುವುದಕ್ಕಿಂತ ಮೊದಲು ಈ ಮಣ್ಣದ ವಿಚಾರವನ್ನು ಮೊಟ್ಟ ಮೊದಲನೇದಾಗಿ ನಾವು ಎಲ್ಲಿ ನೋಡುವವರಾಗಿದ್ದೇವೆ ಎಂದರೆ ವಿಮೋಚನಕಾಂಡ 16ನೇ ಅಧ್ಯಾಯದಲ್ಲಿ ಇದನ್ನು ನಾವು ನೋಡುವಂಥವರಾಗಿದ್ದೇವೆ. ಅಂದರೆ ಮೊಟ್ಟ ಮೊದಲು ಇಸ್ರಾಯೇಲ್ ಜನರಿಗೆ ದೇವರು ಅರಣ್ಯದಲ್ಲಿ ಊಟವಿಲ್ಲದೆ ಮರುಭೂಮಿಯಲ್ಲಿ ಅವರು ಸಂಕಟ ಪಡುತ್ತಿರುವಂತಹ ಸಂದರ್ಭದಲ್ಲಿ ಮೋಶೆಗೆ ವಿರುದ್ಧವಾಗಿ ನಿಂತು ಗುಣಗುಟ್ಟಲು ಆರಂಭಿಸುವವರಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಮೋಶೆ ದೇವರಲ್ಲಿ ಹೋಗಿ ಬೇಡಿಕೊಳ್ಳುವಂಥವನಾಗಿದ್ದಾನೆ. ಆವಾಗ ಪರಲೋಕದಿಂದ ಅವರಿಗೆ ಮಣ್ಣ ಬಂತು ಎಂಬುದಾಗಿಯೂ, ಆ ಮಣ್ಣ ಅವರನ್ನು ಪ್ರತಿನಿತ್ಯ ಪೋಷಿಸುತ್ತಿತ್ತು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಹಾಗಾದರೆ ಈ ಮಣ್ಣದ ರುಚಿ ಹೇಗಿತ್ತು? ಈ ಮಣ್ಣದ ರುಚಿ ಹೇಗಿತ್ತು ಅಂದರೆ ಜೇನುತುಪ್ಪದಂತೆ ರುಚಿಯಾಗಿತ್ತು ಎಂಬುದಾಗಿ ವಿಮೋಚನಕಾಂಡ 16ನೇ ಅಧ್ಯಾಯ 31ನೇ ವಚನದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಇವತ್ತು ಇಸ್ರಾಯೇಲ್ ಜನರು ಮಣ್ಣವನ್ನು ತಿನ್ನುವಂಥ ಅನುಭವವನ್ನು ಆ ದಿನದಲ್ಲಿ ಹೊಂದಿದರು. ಆದರೆ ಯಾವಾಗ ಅವರು ಮಣ್ಣ ತಿನ್ನುವಂತಹ ಅನುಭವದಲ್ಲಿದ್ದರೋ ಆತ್ಮಿಕವಾಗಿ ಬೆಳವಣಿಗೆ ಹೊಂದುವಂಥವರಾಗಿದ್ದರು. ಆದರೆ ಯಾವಾಗ ಅವರು ಮಣ್ಣದ ಅನುಭವವನ್ನು ತಿನ್ನುವುದನ್ನು ನಿಲ್ಲಿಸಿಬಿಟ್ಟರೋ, ಬೇರೆ ಒಂದು ಆಹಾರವನ್ನು ಭುಜಿಸಲು ಆರಂಭಿಸಿದರೋ, ಆವಾಗ ಮರಣಕ್ಕೆ ಒಳಗಾದರು. ಅನೇಕ ಜನರು ಮರಣ ಹೊಂದಿದರು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ನಮ್ಮ ಆತ್ಮಿಕ ಜೀವಿತ ಪ್ರತಿನಿತ್ಯ ಬೆಳವಣಿಗೆ ಹೊಂದಬೇಕು ಎಂದರೆ ನಮ್ಮಲ್ಲಿ ಪ್ರತಿನಿತ್ಯ ಈ ಮಣ್ಣ ತಿನ್ನುವಂತಹ ಅನುಭವ ಬರಬೇಕು. ಇಲ್ಲ ಅಂದರೆ ನಾವು ಸಹ ಆತ್ಮಿಕವಾಗಿ ಬಿದ್ದು ಹೋಗ್ತಕ್ಕಂಥವರಾಗಿದ್ದೇವೆ, ಆತ್ಮಿಕವಾಗಿ ಮರಣ ಹೊಂದುವಂಥವರಾಗಿದ್ದೇವೆ. ಅಂದರೆ ನಾವು ಈ ಒಂದು ದೇವದರ್ಶನ ಗುಡಾರದಲ್ಲಿ ನೋಡಿದೆವು, ಅಲ್ಲಿ ಸಮೂಹದ ರೊಟ್ಟಿಯನ್ನು ಇಡಲಾಗಿತ್ತು. ಈ ಸಮೂಹದ ರೊಟ್ಟಿ ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅಂದರೆ, ಈ ಸಮೂಹದ ರೊಟ್ಟಿ ದೇವರ ವಾಕ್ಯವನ್ನು ಅಧ್ಯಯನ ಮಾಡುವಂಥದ್ದನ್ನು ತಿಳಿಸ್ತಕ್ಕಂಥದ್ದಾಗಿದೆ. ಹಾಗಾದರೆ ಮಣ್ಣ ಏನನ್ನು ತಿಳಿಸ್ತಕ್ಕಂಥದ್ದಾಗಿದೆ ಅಂದರೆ, ಮನ್ನಾ ನಮ್ಮ ಆತ್ಮಿಕ ಜೀವಿತಕ್ಕೆ ಬೆಳವಣಿಗೆಗೆ ಬೇಕಾದಂಥ ಅತಿ ಮುಖ್ಯವಾದಂಥ ಒಂದು ವಿಚಾರವನ್ನು ತಿಳಿಸ್ತಕ್ಕಂಥದ್ದಾಗಿದೆ. ನಾವು ಅನೇಕ ಸಂದರ್ಭದಲ್ಲಿ ಸಬ್ಬತ್ ಶಾಲೆಗೆ ಹೋಗ್ತಕ್ಕಂಥವರಾಗಿದ್ದೇವೆ, ಸಬ್ಬತ್ ಶಾಲೆಯ ಪಾಠಗಳನ್ನು ಕಲಿತಕ್ಕಂಥವರಾಗಿದ್ದೇವೆ, ಪ್ರತಿ ವಾರದಿಂದ ವಾರಕ್ಕೆ ಆಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಕ್ಕಂಥವರಾಗಿದ್ದೇವೆ, ದೇವರ ವಾಕ್ಯವನ್ನು ನೋಡ್ತಕ್ಕಂಥವರಾಗಿದ್ದೇವೆ, ಎಲ್ಲ ಕಾರ್ಯಗಳನ್ನು ಮಾಡ್ತಕ್ಕಂಥವರಾಗಿದ್ದೇವೆ. ಆದರೂ ಸಹ ನನ್ನ ಜೀವಿತ, ನನ್ನ ಆತ್ಮಿಕ ಜೀವಿತ ಬೆಳವಣಿಗೆ ಹೊಂದುತ್ತಿಲ್ಲ, ಯಾಕೆ ಅನ್ನುವಂಥ ಪ್ರಶ್ನೆ ನಿಮ್ಮಲ್ಲಿರಬಹುದು. ಯಾಕೆ ಎನ್ನುವಂಥ ಪ್ರಶ್ನೆ ನಿಮ್ಮಲ್ಲಿದ್ದರೆ ನೀವು ಇನ್ನೂ ಸಹ ಮಣ್ಣ ತಿನ್ನುವಂತಹ ಅನುಭವಕ್ಕೆ ಬಂದಿಲ್ಲ. ಹಾಗಾದರೆ ಈ ಮಣ್ಣ ತಿನ್ನುವಂತಹ ಅನುಭವ ಏನು ಎಂಬುದನ್ನು ಯೇಸು ಸ್ವಾಮಿ ಈ ಲೋಕದಲ್ಲಿದ್ದಾಗ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅದನ್ನು ನಾವು ಯೋಹಾನನು ಬರೆದ ಸುವಾರ್ತೆ ಪುಸ್ತಕ 4ನೇ ಅಧ್ಯಾಯದಲ್ಲಿ ಸಮಾರಿಯ ಸ್ತ್ರೀಯ ಬಳಿಯಲ್ಲಿ ಯೇಸು ಸ್ವಾಮಿ ಬಂದು ಮಾತನಾಡುವಂತಹ ಒಂದು ಸನ್ನಿವೇಶ. ಇಂತಹ ಒಂದು ಮಾತನಾಡತಕ್ಕಂಥ ಸನ್ನಿವೇಶ ಯೇಸು ಸ್ವಾಮಿ ಈ ಲೋಕದಲ್ಲಿರುವಾಗ ಯಾರ ಜೊತೆಯಲ್ಲೂ ಸಹ ಈ ರೀತಿಯಾಗಿ ಮುಕ್ತವಾಗಿ ಮಾತನಾಡಿದಂತಹ ವಿಚಾರವನ್ನು ನಾವು ನೋಡಲು ಸಾಧ್ಯವಿಲ್ಲ. ಆದರೆ ಈ ಸಮಾರಿಯ ಸ್ತ್ರೀಯ ಬಳಿಯಲ್ಲಿ ಯೇಸು ಸ್ವಾಮಿ ಮುಕ್ತವಾಗಿ ಮನ್ನಾ ಅಂದರೆ ಏನು ಅನ್ನುವುದನ್ನು ಒಡೆದು ನಮಗೆ ತಿಳಿಸುವಂಥವರಾಗಿದ್ದಾರೆ. ಯೇಸು ಸ್ವಾಮಿ ನೀರನ್ನು ಕೇಳಿ ಆಕೆಯ ಬಳಿಯಲ್ಲಿ ಬರುವಾಗ ಯೇಸು ಸ್ವಾಮಿಯ ಜೊತೆಯಲ್ಲಿ ಆಕೆ ಮಾತನಾಡುವಂಥ ಸಂದರ್ಭದಲ್ಲಿ ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ 25-26ನೇ ವಚನದಲ್ಲಿ ಮನ್ನಾ ಅಂದರೆ ಏನು ಎಂಬುದನ್ನು ತಿಳಿಸ್ತಕ್ಕಂಥವರಾಗಿದ್ದಾರೆ. ಆ ಸ್ತ್ರೀಯು ಆತನಿಗೆ, ಕ್ರಿಸ್ತನೆಂದು ಕರೆಯಲ್ಪಟ್ಟ ಮೇಸಾಯನು ಬರುತ್ತಾನೆಂದು ನಾನು ಬಲ್ಲೆನು, ಆತನು ಬಂದಾಗ ನಮಗೆ ಎಲ್ಲವನ್ನ ತಿಳಿಯಪಡಿಸುವನು ಅಂದಳು. ಯೇಸು ಆಕೆಗೆ, ನಿನ್ನೊಂದಿಗೆ ಮಾತನಾಡುವ ನಾನೇ ಆತನು ಅಂದನು. ಇದನ್ನು ಕೇಳಿದ ತಕ್ಷಣ ಸಮಾರಿಯ ಸ್ತ್ರೀ ಆತನ ಜೊತೆ ಮಾತನಾಡಿದಂಥ ಎಲ್ಲವನ್ನ ಬಿಟ್ಟು, ಆ ನೀರಿನ ಬಿಂದಿಗೆಯನ್ನು ಬಿಟ್ಟು ಅವಳು ಓಡಿ ಹೋಗಿ ಊರಿನ ಜನರೆಲ್ಲರಿಗೂ ಸಹ ಮೆಸ್ಸಾಯನನ್ನು ನೋಡಿದೆ ಎಂಬುದಾಗಿ ಎಲ್ಲರನ್ನ ಕರೆದುಕೊಂಡು ಕ್ರಿಸ್ತನ ಬಳಿಗೆ ಬರುವಂಥವಳಾಗಿದ್ದಾಳೆ. ಈ ಒಂದು ಸಮಯದಲ್ಲಿ ಶಿಷ್ಯರು ಯೇಸು ಸ್ವಾಮಿಯ ಬಳಿಗೆ ಬರ್ತಕ್ಕಂಥವರಾಗಿದ್ದಾರೆ. ಬಂದು ಒಂದು ಸಂಭಾಷಣೆಯ ವಿಚಾರದಲ್ಲಿ ಮನ್ನಾ ಅಂದರೆ ಏನು ಎಂಬುದನ್ನು ಆ ಒಂದು ಶಿಷ್ಯರಿಗೆ ಯೇಸು ಸ್ವಾಮಿ ತಿಳಿಸುವಂಥವರಾಗಿದ್ದಾರೆ. ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ 31-34 ನಾವು ಓದುವುದಾದರೆ ಇದರಲ್ಲಿ ಶಿಷ್ಯರು ಆತನ ಬಳಿಗೆ ಬಂದು ಬೋಧಕನೇ ಊಟ ಮಾಡು ಎಂದರು. ಅದಕ್ಕೆ ಯೇಸು ಸ್ವಾಮಿ ಅವರಿಗೆ ನೀವು ತಿಳಿಯದ ಒಂದು ಆಹಾರ ನನ್ನಲ್ಲಿ ಇದೆ ಅಂದನು. ಅದಕ್ಕೆ ಶಿಷ್ಯರು ನಮಗೆ ಗೊತ್ತಿಲ್ಲದಂತಹ ಒಂದು ಊಟ ಏನು ಎಂಬುದಾಗಿ ಅವರು ಯೋಚಿಸಲು ಒಬ್ಬರಿಗೊಬ್ಬರು ಮಾತನಾಡಲು ಆರಂಭಿಸಿದರು. ನಂತರ ಯೇಸು ಸ್ವಾಮಿ 34ನೇ ವಚನದಲ್ಲಿ ಯೇಸು ಸ್ವಾಮಿ ಅವರಿಗೆ ನನ್ನನ್ನು ಕಳಿಸಿದ ಆತನ ಚಿತ್ತವನ್ನು ನೆರವೇರಿಸಿ ಆತನವನ್ನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರ ಅಂದನು. ಪ್ರಿಯ ಕೇಳುಗರೆ, ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದಂಥ ವಿಚಾರವೇನೆಂದರೆ ಯೇಸು ಸ್ವಾಮಿ ಹೊಟ್ಟೆ ಹಸುವಿನಿಂದ ಇರುವಂಥ ಸಂದರ್ಭದಲ್ಲಿ ಶಿಷ್ಯರಿಗೆ ಈ ಒಂದು ಸಂಭಾಷಣೆ ನಡೀತಕ್ಕಂಥದ್ದಾಗಿದೆ. ಈವಾಗ ಯೇಸು ಸ್ವಾಮಿ ಮನ್ನಾ ಅಂದರೆ ಏನು ಎಂಬುದಾಗಿ ಒಡೆದು ಹೇಳ್ತಕ್ಕಂಥವರಾಗಿದ್ದಾರೆ. ಮನ್ನಾ ಅಂದರೆ ಏನೂ ಅಲ್ಲ, ನನ್ನನ್ನು ಕಳಿಸಿದ ಆತನ ಚಿತ್ತವನ್ನು ನೆರವೇರಿಸಿ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರ ಅಂದನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹಾಗಾದರೆ ಯಾವುದು ಆತನ ಆಹಾರ? ಯಾವುದು ಆತನ ಆಹಾರ ಅಂದರೆ ತಂದೆಯ ಚಿತ್ತವನ್ನು ನೆರವೇರಿಸುವುದೇ ನನ್ನ ಆಹಾರ ಅಂದನು. ಹಾಗಾದರೆ ತಂದೆಯ ಚಿತ್ತ ಏನು, ತಂದೆ ಆತನಿಗೆ ಕೊಟ್ಟಿರತಕ್ಕಂಥ ಕೆಲಸ ಏನು ಎಂಬುದಾಗಿ ನಾವು ನೋಡಬೇಕಾದರೆ ಯೇಸು ಸ್ವಾಮಿ ಹೇಳುವಂಥವರಾಗಿದ್ದರೆ ಸುಗ್ಗಿ ಕಾಲ ಕುಯಿಲು ಬರುತ್ತದೆ ಎಂದು ಹೇಳುವಂಥವನಾಗಿದ್ದಾನೆ. ಅಂದರೆ ದೇವರ ವಿಚಾರವನ್ನು, ದೇವರ ಸುವಾರ್ತೆಯನ್ನು ಇತರರಿಗೆ ತಿಳಿಸ್ತಕ್ಕಂಥದ್ದು, ಸಾಕ್ಷಿಯಾಗಿ ಜೀವಿಸ್ತಕ್ಕಂಥದ್ದೇ ಮಣ್ಣ ತಿನ್ನುವಂತಹ ಅನುಭವ. ನಮ್ಮ ಜೀವಿತದಲ್ಲಿ ಒಂದು ವೇಳೆ ನಾನು ಪ್ರಾರ್ಥನೆ ಮಾಡ್ತಕ್ಕಂಥವನಾಗಿದ್ದೇನೆ, ದೇವರ ವಾಕ್ಯವನ್ನು ಓದ್ತಕ್ಕಂಥವನಾಗಿದ್ದೇನೆ, ಆದರೂ ಸಹ ನನ್ನ ಜೀವಿತದಲ್ಲಿ ಒಂದು ಆತ್ಮಿಕವಾಗಿ ಬದಲಾವಣೆ ಇಲ್ಲ, ಆತ್ಮಿಕ ಬೆಳವಣಿಗೆ ಇಲ್ಲ ಅಂದರೆ ಅದಕ್ಕೆ ಕಾರಣ ಪ್ರಿಯರೇ, ಮಣ್ಣ ತಿನ್ನುವಂತಹ ಅನುಭವ ನಿಮಗೆ ಬಂದಿಲ್ಲ. ಮಣ್ಣ ತಿನ್ನುವಂತಹ ಅನುಭವ ಏನೆಂದರೆ ಅದು ಇತರರಿಗೆ ಕ್ರಿಸ್ತನ ಸಾಕ್ಷಿಯಾಗಿ ತಿಳಿಸ್ತಕ್ಕಂಥದ್ದು, ಸಾಕ್ಷಿಯಾಗಿ ಜೀವಿಸ್ತಕ್ಕಂಥದ್ದು, ಸುವಾರ್ತೆಯನ್ನು ಸಾರ್ತಕ್ಕಂಥದ್ದು. ಅದೇ ವಿಚಾರವನ್ನು ಆತನ ಶಿಷ್ಯರೆಲ್ಲರಿಗೂ ಸಹ ದೇವರು ಕೊಟ್ಟಿರತಕ್ಕಂಥ ಅತಿ ಮುಖ್ಯವಾದಂತಹ ವಿಚಾರವಾಗಿದೆ. ಅದನ್ನೇ ಯೇಸು ಸ್ವಾಮಿ ಇಲ್ಲಿ ಯೋಹಾನನ ಬರೆದಂತಹ ಪುಸ್ತಕ 4 ಅಧ್ಯಾಯದಲ್ಲಿ ಆ ಸಮಾರಿಯ ಜೊತೆಯ ಮಾತನಾಡತಕ್ಕಂಥ ಸಂದರ್ಭದಲ್ಲಿ ಈ ವಿಚಾರವನ್ನು ಯೇಸು ಸ್ವಾಮಿ ಹೇಳುವಂಥವರಾಗಿದ್ದಾರೆ. ಹಾಗಾಗಿ ಪ್ರಿಯ ಕೇಳುಗರೆ, ಯಾಕೆ ನನ್ನ ಜೀವಿತ ಆತ್ಮಿಕವಾಗಿ ಬೆಳೆಯುತ್ತಿಲ್ಲ ಎಂಬುದಾಗಿ ನೀವು ನೆನೆಸಬಹುದು. ಶಾಲೆಗೆ ಹೋಗ ನೀವು ಅನೇಕ ಸಂದರ್ಭದಲ್ಲಿ ವಾರದಿಂದ ವಾರಕ್ಕೆ ನೀವು ಆಲಯಕ್ಕೆ ಹೋಗಬಹುದು, ಕಾಣಿಕೆ ನೀಡಬಹುದು, ದೇವರ ವಾಕ್ಯವನ್ನು ಓದಬಹುದು, ಎಲ್ಲದರಲ್ಲೂ ನೀವು ಮುಂದಾಳತ್ವ ವಹಿಸಬಹುದು. ಆದರೆ ದೇವರ ಬಗ್ಗೆ ಸಾಕ್ಷಿಯನ್ನು ತಿಳಿಸದೆ ಹೋದಂಥ ಪಕ್ಷದಲ್ಲಿ, ನೀವು ಇತರರಿಗೆ ಸಾಕ್ಷಿಯಾಗಿ ಇಲ್ಲದಂತೆ ಹೋದಂಥ ಪಕ್ಷದಲ್ಲಿ ನಿಮ್ಮ ಆತ್ಮಿಕ ಜೀವಿತ ಕುಂದು ಹೋಗಿರ್ತಕ್ಕಂಥದ್ದಾಗಿದೆ. ಹಾಗಾಗಿ ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳ್ರಿ. ನಾನು ಮನ್ನ ತಿನ್ನುವಂತಹ ಅನುಭವ ನನ್ನಲ್ಲಿ ಬಂದಿದೆಯಾ, ಇತರಿಗೆ ಸಾಕ್ಷಿಯಾಗಿ ಜೀವಿಸತಕ್ಕಂತಹ ಅನುಭವ ನನಗೆ ಬಂದಿದೆ ಎಂಬುದಾಗಿ. ಇದೇ ಆಹಾರದ ಬಗ್ಗೆ ಅಪೊಸ್ತಲರ ಕೃತ್ಯಗಳು 10 ಮತ್ತೊಂದು ವಿಚಾರವನ್ನು ನಾವು ನೋಡುವಂಥವರಾಗಿದ್ದೇವೆ. ಪೇತ್ರನಿಗೆ ಒಂದು ದರ್ಶನ ಬರ್ತಕ್ಕಂಥದ್ದಾಗಿದೆ. ಅದೇನೆಂದರೆ ಪೇತ್ರ ಸೇವೆ ಮಾಡಿ ದಣಿದು ಬರುವಂಥವನಾಗಿದ್ದಾನೆ. ಆ ಸಂದರ್ಭದಲ್ಲಿ ಮಳಿಗೆಯ ಮೇಲೆ ಪ್ರಾರ್ಥನೆಗೆ ಹೋಗುವಂಥವನಾಗಿದ್ದಾನೆ. ಆ ಪ್ರಾರ್ಥನೆಗೆ ಹೋಗುವಂಥ ಸಂದರ್ಭದಲ್ಲಿ ಅವನಿಗೆ ಹೊಟ್ಟೆ ಹಸು ದಣಿದಿದ್ದಾನೆ, ಪ್ರಯಾಸಪಟ್ಟಿದ್ದಾನೆ ಸೇವೆಯನ್ನು ಮಾಡಿ. ಈಗ ಪ್ರಾರ್ಥನೆ ಸಮಯ. ಆ ಪ್ರಾರ್ಥನೆಗೆ ಮಳಿಗೆ ಮೇಲೆ ಹೋಗುವಾಗ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. 10 ವಚನದಲ್ಲಿ ಅವನು ಬಹಳ ಹಸಿದು ಊಟ ಮಾಡಬೇಕೆಂದಿದ್ದನು. ಅವರು ಊಟಕ್ಕೆ ಸಿದ್ಧ ಮಾಡುತ್ತಿರುವ ಅಷ್ಟರಲ್ಲಿ ಅವನು ಪರವಸನಾದನು ಎಂಬುದಾಗಿ ತಿಳಿಸ್ತಕ್ಕಂಥನಾಗಿದ್ದಾನೆ. ಪೇತ್ರನಿಗೆ ತುಂಬ ಹೊಟ್ಟೆ ಹಸಿವು, ಊಟ ಇಲ್ಲ, ಊಟ ಸಿದ್ಧ ಮಾಡತಕ್ಕಂಥದ್ದಾಗಿದೆ. ಅಂತಹ ಸಂದರ್ಭದಲ್ಲಿ ಅವನು ಮಳಿಗೆಯ ಮೇಲೆ ಅವನು ಪ್ರಾರ್ಥನೆಗೆ ಹೋಗ್ತಕ್ಕಂಥನಾಗಿದ್ದಾನೆ. ಈ ಸಂದರ್ಭದಲ್ಲಿ ಹೊಟ್ಟೆ ಹಸುವಿನ ಸಂದರ್ಭದಲ್ಲಿ ಅವನಿಗೆ ಒಂದು ದರ್ಶನ ಆಗ್ತಕ್ಕಂಥದ್ದಾಗಿದೆ. ಆ ದರ್ಶನದಲ್ಲಿ ದೇವರು ಒಂದು ಜೋಳಿಗೆಯಲ್ಲಿ ಎಲ್ಲ ಅಶುದ್ಧವಾದಂಥ ಪ್ರಾಣಿಗಳನ್ನು ಕುಯ್ದು ತಿನ್ನುವಂತೆ ಹೇಳುವಂಥವರಾಗಿದ್ದಾರೆ. 3 ಈ ಜೋಳಿಗೆ ಬರ್ತಕ್ಕಂಥದ್ದಾಗಿದೆ. ಅದಕ್ಕೆ ಪೇತ್ರ ಹೇಳುವಂಥವನಾಗಿದ್ದಾನೆ, ಸ್ವಾಮಿ ನಾನು ಅಶುದ್ಧವಾದಂತಹ ಆಹಾರವನ್ನು ಎಂದೂ ತಿಂದವನಲ್ಲ ಎಂಬುದಾಗಿ ಹೇಳುವಂಥವನಾಗಿದ್ದಾನೆ. ಆದರೆ ದೇವರು ಹೇಳುವಂಥವರಾಗಿದ್ದಾರೆ, ನಾನು ಶುದ್ಧ ಮಾಡಿರುವುದನ್ನು ನೀನು ಯಾಕೆ ಅಶುದ್ಧ ಎಂಬುದಾಗಿ ಹೇಳುತ್ತೀಯ, ತೆಗೆದುಕೊಂಡು ತಿನ್ನು ಎಂಬುದಾಗಿ ಹೇಳುವಂಥವರಾಗಿದ್ದಾರೆ. ಇದರ ಅರ್ಥ ಅವನಿಗೆ ಅರಿವಿಲ್ಲದೆ ಹೋಗ್ತಕ್ಕಂಥದ್ದಾಗಿದೆ. ನಂತರದಲ್ಲಿ ಇದರ ಅರ್ಥ ಏನು ಎಂಬುದಾಗಿ ನೋಡುವಾಗ ಅವನು ಹಸಿದಿದ್ದಾನೆ, ಹಸಿದಿದ್ದಂಥ ಸಂದರ್ಭದಲ್ಲಿ ಪ್ರಾಣಿಗಳನ್ನ ಭೇಟಿ ಮಾಡಿ ಕುಯ್ದು ತಿನ್ನು ಅನ್ನುವಂಥ ವಿಚಾರ ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅಂತಂದರೆ, ಅನ್ಯರಿಗೆ ಅಶುದ್ಧವಾಗಿ, ಅಂದು ಇಸ್ರಾಯೇಲರನ್ನು ಶುದ್ಧ ಎಂಬುದಾಗಿಯೂ ಅನ್ಯರನ್ನು ಅಶುದ್ಧ ಎಂಬುದಾಗಿಯೂ ವಿಂಗಡಿಸಲಾಗಿತ್ತು. ಆದರೆ ಇಲ್ಲಿ ದೇವರು ಶುದ್ಧ ಮಾಡಿದ್ದೇನೆ ಎಂಬುದಾಗಿ ಅನ್ಯರನ್ನು ಸೂಚಿಸಿ ತಿಳಿಸ್ತಕ್ಕಂಥವರಾಗಿದ್ದಾರೆ. ಅಂದರೆ ಅನ್ಯರಿಗೆ ನೀನು ಹೋಗಿ ಸತ್ಯವನ್ನು ಹೇಳು ಎಂಬುದಾಗಿ ದೇವರು ಹೇಳ್ತಕ್ಕಂಥವರಾಗಿದ್ದಾರೆ. ಪೇತ್ರನಿಗೆ ದೇವರು ಇಷ್ಟು ದಿನಗಳ ಹೊರಗೆ ನೀನು ಯೆಹೂದ್ಯರಿಗೆ, ಅಂದರೆ ನನ್ನ ಜನಗಳಿಗೆ ಮಾತ್ರ ಸುವಾರ್ತೆಯನ್ನು ಸಾರತಕ್ಕಂಥದ್ದಾಗಿದೆಯಾ, ಸಾಕ್ಷಿಯನ್ನು ನೀಡತಕ್ಕಂಥದ್ದಾಗಿದೆಯಾ, ಆದರೆ ನೀನು ಹೋಗಿ ಬೇರೆಯವರಿಗೂ ಸಹ ಈ ಒಂದು ಸುವಾರ್ತೆಯನ್ನು ಸಾರು, ಈ ಸತ್ಯವನ್ನು ತಿಳಿಸು ಎಂಬುದಾಗಿ ಈ ಒಂದು ವಿಚಾರದಲ್ಲಿ, ಈ ಒಂದು ದರ್ಶನದಲ್ಲಿ ದೇವರು ತಿಳಿಸುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಆ ಕಾರಣದಿಂದಲೇ ನಮ್ಮ ಆತ್ಮಿಕ ಜೀವಿತ ಪ್ರತಿನಿತ್ಯ ಬೆಳವಣಿಗೆ ಹೊಂದತಕ್ಕಂಥದ್ದಾಗಿದೆ. ಮನ್ನಾ ಯಾವ ಒಂದು ರುಚಿಯನ್ನು ನೀಡತಕ್ಕಂಥದ್ದಾಗಿತ್ತು ಅಂದರೆ, ಮನ್ನಾ ಜೇನುತುಪ್ಪದ ರೀತಿಯಲ್ಲಿ ರುಚಿಯನ್ನು ನೀಡತಕ್ಕಂಥದ್ದಾಗಿತ್ತು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಈ ಪರಿಶುದ್ಧ ಸ್ಥಳಕ್ಕೂ ಜೇನುತುಪ್ಪದ ರೀತಿಯಲ್ಲಿರ್ತಕ್ಕಂತಹ ಈ ಮನ್ನಕ್ಕೂ ಇರತಕ್ಕಂಥ ಒಂದಕ್ಕೊಂದು ಸಂಬಂಧ ಏನು ಅಂದರೆ, ದೇವರು ಪ್ರಕಟಣೆ ಪುಸ್ತಕದಲ್ಲಿ ಜೇನುತುಪ್ಪದಂತೆ ಯಾವ ಪುಸ್ತಕ ಇದೆ ಎಂಬುದಾಗಿ ಹೇಳತಕ್ಕಂಥವರಾಗಿದ್ದಾರೆ. ಗೊತ್ತ ಪ್ರಿಯ ಕೇಳುಗರೆ, ದೇವರ ವಾಕ್ಯದಲ್ಲಿ ನಾವು ನೋಡುವುದಾದರೆ ಪ್ರಕಟಣೆ ಪುಸ್ತಕ 10:10 ಆ ಚಿಕ್ಕ ಪುಸ್ತಕವನ್ನು ನನಗೆ ಕೊಡು ಎಂದು ಕೇಳಲು ಅವನು ನನಗೆ, ನೀನು ಇದನ್ನು ತೆಗೆದುಕೊಂಡು ತಿಂದು ಬಿಡು, ಇದು ನಿನ್ನ ಹೊಟ್ಟೆಯನ್ನು ಕಹಿಯಾಗಿಸುವಂತೆ ಮಾಡುವುದು, ಆದರೆ ನಿನ್ನ ಬಾಯಿಯಲ್ಲಿ ಅದು ಜೇನಿನಂತೆ ಸಿಹಿಯಾಗಿರುವುದು ಎಂಬುದಾಗಿ ಹೇಳುವಂಥವರಾಗಿದ್ದಾರೆ. ಹಾಗಾದರೆ ಇಲ್ಲಿ ಯಾವುದು ಜೇನಿನಂತೆ ಸಿಹಿಯಾಗಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಪ್ರವಾದನೆಯಲ್ಲಿ ನೋಡುವುದಾದರೆ ಪ್ರಕಟಣೆ ಪುಸ್ತಕ 10:2 ತಿಳಿಸ್ತಕ್ಕಂಥದ್ದಾಗಿದೆ. ತೆರೆದಿದ್ದ ಒಂದು ಚಿಕ್ಕ ಪುಸ್ತಕ ಎಂದು ಹೇಳ್ತಕ್ಕಂಥದ್ದಾಗಿದೆ. ಹಾಗಾದರೆ ಇನ್ನು ಮುಂದೆ ಹೋಗಿ ನಾವು ನೋಡುವುದಾದರೆ ಆ ಒಂದು ಚಿಕ್ಕ ಪುಸ್ತಕ ಯಾವುದು? ಅದು ಸಹ ತೆರೆದಿರುವಂತಹ ಚಿಕ್ಕ ಪುಸ್ತಕ ಅಂದರೆ, ಆ ಪುಸ್ತಕ ಇದಕ್ಕಿಂತ ಹಿಂದೆ ಯಾವ ಸ್ಥಿತಿಯಲ್ಲಿದೆ ಅಂದರೆ ಮುಚ್ಚಿಡುವ ಸ್ಥಿತಿಯಲ್ಲಿದೆ. ಹಾಗಾದರೆ ಇದು ತೆರೆಯಲ್ಪಟ್ಟಿದೆ ಅಂತಂದರೆ ಮುಚ್ಚಲ್ಪಟ್ಟ ಪುಸ್ತಕ ಯಾವುದು ಸತ್ಯವೇದದಲ್ಲಿ ಎಂಬುದಾಗಿ ನಾವು ನೋಡುವುದಾದರೆ, ಪ್ರಿಯ ಕೇಳುಗರೆ, ಸತ್ಯವೇದದಲ್ಲಿ ಮುಚ್ಚಲ್ಪಟ್ಟಂತಹ ಪುಸ್ತಕ ದಾನಿಯೇಲನ ಪುಸ್ತಕ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅದಕ್ಕೋಸ್ಕರ ದೇವರು ದಾನಿಯೇಲನಿಗೆ 12:4 ಓ ದಾನಿಯೇಲನೇ, ನೀನು ಅಂತ್ಯಕಾಲದವರೆಗೂ ಈ ಮಾತುಗಳನ್ನು ಮುಚ್ಚಿಡು, ಅವುಗಳನ್ನು ಬರೆಯುವ ಆ ಗ್ರಂಥಕ್ಕೆ ಮುದ್ರೆ ಹಾಕು. ಅನೇಕರು ಅತ್ತಿತ್ತ ಓಡಾಡುವರು ಮತ್ತು ಜ್ಞಾನವೂ ಹೆಚ್ಚಾಗುವುದು ಎಂದು ಹೇಳಿದನು. ದಾನಿಯೇಲನ ಈ ಪುಸ್ತಕ ಮುಚ್ಚಲ್ಪಟ್ಟಂತಹ ಪುಸ್ತಕ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಈ ಒಂದು ಪುಸ್ತಕ ತೆರೆಯಲ್ಪಡ್ತು ಎಂಬುದನ್ನು ಪ್ರಕಟಣೆ ಪುಸ್ತಕದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆ ಪುಸ್ತಕವನ್ನು ತೆರೆದು ಅದನ್ನು ತಿಂದಾಗ ಅವನಿಗೆ ಜೇನುತುಪ್ಪದ ಅನುಭವ ಸಿಹಿ ಆಯಿತು ಎಂಬುದಾಗಿ. ಹಾಗಾದರೆ ಮುಚ್ಚಲ್ಪಟ್ಟಂತಹ ಆ ಪುಸ್ತಕದಲ್ಲಿ ತೆರೆದಾಗ ಅವನ ಬಾಯಿ ಜೇನುತುಪ್ಪದಂತೆ ಆಗ್ತಕ್ಕಂಥ ವಿಚಾರ ದಾನಿಯೇಲ ಪುಸ್ತಕದಲ್ಲಿ ಯಾವುದು ಎಂಬುದಾಗಿ ನಾವು ನೋಡಬೇಕಾದರೆ ಅದು ಕೊನೆಯ ಕಾಲದ ದರ್ಶನ, ಕೊನೆಯ ಕಾಲಕ್ಕೆ ಬೇಕಾದಂತಹ ಒಂದು ವಾಕ್ಯ. ಆ ವಾಕ್ಯ ಯಾವುದೆಂಬುದಾಗಿ ನಾವು ನೋಡಬೇಕಾದರೆ ದಾನಿಯೇಲನ ಪುಸ್ತಕ 8:14 ಆ 14 ಏನನ್ನು ತಿಳಿಸ್ತಕ್ಕಂಥದ್ದಾಗಿದೆ ಅಂತಂದರೆ ಆ ಒಂದು ಪ್ರವಾದನೆ 2300 ಪ್ರವಾದನೆ. ಆ 2300 ಪ್ರವಾದನೆಯನ್ನು ತಿಂದಾಗ ಅದನ್ನು ಅರ್ಥ ಮಾಡಿಕೊಂಡಾಗ ಜೇನಿನಂತೆ ರುಚಿಯಾಗಿದೆ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಹಾಗಾದರೆ 2300 ಪ್ರವಾದನೆ, ದಾನಿಯೇಲನ ಪುಸ್ತಕ 8:14 ತಿಳಿಸಲ್ಪಡ್ತಕ್ಕಂಥ ಅದಕ್ಕೂ ಈ ಒಂದು ದೇವದರ್ಶನ ಗುಡಾರಕ್ಕೂ ಅದರಲ್ಲೂ ಮಹಾಪರಿಶುದ್ಧ ಸ್ಥಳಕ್ಕೆ ಅವಿನಾಭಾವ ಸಂಬಂಧವಿದೆ. ಈ ಒಂದು ದರ್ಶನ ಮಹಾಪರಿಶುದ್ಧ ಸ್ಥಳಕ್ಕೆ ಸಂಬಂಧಪಟ್ಟಂತಹ ಒಂದು ದರ್ಶನ. ಹಾಗಾದರೆ ಮನ್ನದ ಅನುಭವ ನಮಗೆ ಬೇಕು ಎಂದರೆ ಮಹಾಪರಿಶುದ್ಧ ಸ್ಥಳಕ್ಕೆ ಸಂಬಂಧಪಟ್ಟಂತಹ ಈ ಸುವಾರ್ತೆ, ಈ ಒಂದು ವಾಕ್ಯ ಯಾವುದೆಂದರೆ ದಾನಿಯೇಲನ ಪುಸ್ತಕ 8:14. ದಾನಿಯೇಲನ ಪುಸ್ತಕ 8:14 ತಿಳಿಸಲ್ಪಡ್ತಕ್ಕಂತಹ 2300 ಪ್ರವಾದನೆ ಯಾವಾಗ ತಿಳಿಸಲ್ಪಡ್ತು, ಏನು ಅದರ ಸಂದೇಶ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಪ್ರಕಟಣೆ ಪುಸ್ತಕ 14:6-7 ತನಕ ನಾವು ನೋಡುವಂಥವರಾಗಿದ್ದೇವೆ. ಸಕಲ ಜನ ಕುಲ ಭಾಷೆಯವರಿಗೆ ಸಾರಬೇಕಾದಂಥ ನಿತ್ಯ ವರ್ತಮಾನ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಅಂದರೆ 3 ದೂತರ ಸಂದೇಶ, ಈ ಒಂದು ಸಂದೇಶ ಮಹಾಪರಿಶುದ್ಧ ಸ್ಥಳಕ್ಕೆ ಸಂಬಂಧಪಟ್ಟಂತಹ ಸಂದೇಶ. ನ್ಯಾಯ ವಿಚಾರಣೆ ಎಲ್ಲಿ ನಡೀತಿದೆ, ಹೇಗೆ ನಡೀತಾ ಇದೆ, ಪರಲೋಕದ ದೇವದರ್ಶನ ಗುಡಾರದ ವಿಚಾರವಾಗಿ ತಿಳಿಸಲ್ಪಡ್ತಕ್ಕಂತಹ ಈ ವಿಚಾರವಾಗಿದೆ. ಹಾಗಾದರೆ ಈ ಸಂದೇಶವನ್ನು ತಿಳಿಯಬೇಕಾದಂಥ ಕರ್ತವ್ಯ ನಮ್ಮ ಕೈಯಲ್ಲಿದೆ. ಹೇಗೆ ಇಸ್ರಾಯೇಲ್ ಜನರಿಗೆ ದೇವರು ಮನ್ನವನ್ನು ನೀಡಿ ಪ್ರಾಣವನ್ನು ಕಾಪಾಡಿದರೋ ಅದೇ ರೀತಿಯಲ್ಲಿ ಮನ್ನದ ಅನುಭವ ಎಂದರೆ ನ್ಯಾಯ ವಿಚಾರಣೆ ಮಾಡುವ ಗಳಿಗೆ ಬಂದಿದೆ ಅನ್ನುವಂಥ ನಿತ್ಯ ಶುಭ ವರ್ತಮಾನವನ್ನು ಸಕಲ ಕುಲ ಭಾಷೆ ಜನಾಂಗದವರಿಗೆ ತಿಳಿಸುವಂತಹ ಆ ಒಂದು ಮನ್ನದ ಅನುಭವ ನಮ್ಮ ಜೀವಿತದಲ್ಲಿ ಬರಬೇಕು. ಅದು ಜೇನಿನ ರೀತಿಯಲ್ಲಿ ರುಚಿಕರವಾದಂಥ ರೀತಿಯಲ್ಲಿ ಇದೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. 1 ಸಾಮುವೇಲ 14:27 ನಾವು ನೋಡುವುದಾದರೆ ಅಲ್ಲಿ ಒಂದು ಸಂಭವ ನಡೀತಕ್ಕಂಥದ್ದಾಗಿದೆ. ಆ ಸಂಭವ ಏನು ಎಂಬುದಾಗಿ ನಾವು ನೋಡುವುದಾದರೆ ಅಲ್ಲಿ ಸೌಲ ಮತ್ತು ಎಲ್ಲರೂ ಸಹ ಉಪವಾಸವಿದ್ದಬೇಕು ಎಂಬುದಾಗಿ ಆಜ್ಞಾಪಿಸುವವನಾಗಿದ್ದಾನೆ. ಆದರೆ ಅವನ ಮಗನಾದಂಥ ಯೋನಾಥನಿಗೆ ತುಂಬ ಶ್ರಮೆಪಟ್ಟು ಬಳಲಿ ಹೋಗಿ ಇನ್ನೇನೋ ಕುಸಿದು ಬೀಳುವಂತಹ ಸಂದರ್ಭ. ಆ ಕುಸಿದು ಬೀಳುವಂತಹ ಸಮಯದಲ್ಲಿ ಜೇನುತುಪ್ಪವನ್ನು ತಿಂದಾಗ ಅವನ ಕಣ್ಣುಗಳು ತೆರೆಯಲ್ತಕ್ಕಂಥದ್ದಾಗಿದೆ. ಆತನ ಕಣ್ಣುಗಳು ತೆರೆಯುವುದರ ಮೂಲಕವಾಗಿ ಅವನು ನಿದ್ದೆಯಿಂದ ಎಚ್ಚೇಳ್ತಕ್ಕಂಥವನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ಈ ಒಂದು ಕೊನೆಯ ಕಾಲದ ಸತ್ಯ 2300 ಪ್ರವಾದನೆ, ಅದು ನ್ಯಾಯ ವಿಚಾರಣೆಗೆ ಸಂಬಂಧಪಟ್ಟಂತಹ ಈ ಒಂದು ಸತ್ಯವನ್ನು ತಿಳಿಯದೆ ಎಷ್ಟೋ ಜನರು ನಿದ್ದೆಯಲ್ಲಿದ್ದಾರೆ. ಈ ನಿದ್ದೆಯಲ್ಲಿರ್ತಕ್ಕಂಥ ಜನರಿಗೆ ಈ ಮಣ್ಣದ ರುಚಿಯನ್ನು ನಾವು ನೀಡುವಂಥವರಾಗಬೇಕು. ಆ ಮಣ್ಣದ ರುಚಿ ಏನೆಂದರೆ ಈ 3 ದೂತರ ಸಂದೇಶವಾಗಿದೆ. ಯಾಕೆ ನಮ್ಮ ಆತ್ಮಿಕ ಜೀವಿತ ಬೆಳವಣಿಗೆ ಹೊಂದುತ್ತಾ ಇಲ್ಲ, ಯಾಕೆ ನನ್ನ ಜೀವಿತ ಪ್ರತಿನಿತ್ಯ ಕುಂಠಿತವಾಗಿದೆ ಎಂಬುದಾಗಿ ನೀವು ಹೇಳುವುದಾದರೆ ನಿಮ್ಮಲ್ಲಿ ಮಣ್ಣ ತಿನ್ನುವಂತಹ ಅನುಭವ ಬಂದಿಲ್ಲ, ಅಂದರೆ ಸೇವೆಯ ಅನುಭವ ಬಂದಿಲ್ಲ, ಸಾಕ್ಷಿಯನ್ನು ನೀಡುವಂತಹ ಅನುಭವ ನಿಮ್ಮಲ್ಲಿ ಬಂದಿಲ್ಲ. ಯಾವಾಗ ನಾವು ಸೇವೆಯ ಅನುಭವ ಸಾಕ್ಷಿಯನ್ನು ನೀಡುವಂತಹ ಅನುಭವ ಬರ್ತಕ್ಕಂಥದ್ದಾಗಿದೆಯೋ ಆವಾಗ ನಮ್ಮ ಆತ್ಮಿಕ ಜೀವಿತ ಬೆಳೀತಕ್ಕಂಥದ್ದಾಗಿದೆ. ನಮ್ಮಲ್ಲಿ ಜೇನುತುಪ್ಪದ ರೀತಿಯಲ್ಲಿ ಒಂದು ಉನ್ನತವಾದಂಥ ಸಂತೋಷ ನಮ್ಮಲ್ಲಿ ಬರ್ತಕ್ಕಂಥದ್ದಾಗಿದೆ. ನಾವು ಅನೇಕ ಸಂದರ್ಭದಲ್ಲಿ ಕೇವಲ ಊಟ ಮಾಡಿ ದೇವರ ವಾಕ್ಯವನ್ನು ಓದಿ ಪ್ರಾರ್ಥನೆ ಮಾಡಿ ಮಲಗ್ತಕ್ಕಂಥವರಾಗಿದ್ದೇವೆ. ಆದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥ ಯೇಸು ಸ್ವಾಮಿ ನನ್ನ ಕೆಲಸ ಏನೆಂದರೆ ಆತನ ಚಿತ್ತವನ್ನು ನೆರವೇರಿಸುವುದಂತೆ. ಆತನ ಚಿತ್ತ ಏನೆಂಬುದಾಗಿ ನಾವು ನೋಡುವುದಾದರೆ ಸಕಲ ಕುಲ ಭಾಷೆ ಜನಾಂಗದವರಿಗೆ ನಿತ್ಯವಾದಂಥ ಸುವಾರ್ತೆಯನ್ನು ಸಾರಬೇಕಾಗಿದೆ. ಹೌದು ಪ್ರಿಯ ಕೇಳುಗರೆ, ಈ ದಿನದಲ್ಲಿ ನಿಮಗೆ ಮನ್ನ ತಿನ್ನುವ ಅನುಭವ ನಿಮ್ಮ ಜೀವಿತದಲ್ಲಿ ಬರಲಿಲ್ಲ ಅಂದ್ರೆ, ಹೌದು ಮನ್ನ ತಿನ್ನುವಂತಹ ಅನುಭವ, ಸಾಕ್ಷಿಯ ಅನುಭವ ನನ್ನ ಜೀವಿತದಲ್ಲಿ ಬರಬೇಕು ಎಂಬುದಾಗಿ ನೀವು ಬಯಸುವುದಾದರೆ ನನ್ನ ಸಂಗಡ ಪ್ರಾರ್ಥನೆ ಮಾಡಿರಿ. ಪರಲೋಕದ ದೇವರೇ, ಸರ್ವಶ್ರೇಷ್ಠ ಕರ್ತನೆ, ಸ್ವಾಮಿ ಹೌದು ದೇವ, ಮನ್ನಕ್ಕೂ ಮಹಾಪರಿಶುದ್ಧ ಸ್ಥಳಕ್ಕೂ ದೇವಾಲಯಕ್ಕೂ ಒಂದಕ್ಕೊಂದು ಸಂಬಂಧವಿದೆ. ನಿನ್ನ ಕಾರ್ಯವನ್ನು, ನಿನ್ನ ಕೆಲಸವನ್ನು ಈ ಲೋಕದಲ್ಲಿ ಮಾಡುವುದೇ ಆಹಾರ ಎಂಬುದಾಗಿ ನೀನು ನಮಗೆ ತಿಳಿಸಿಕೊಟ್ಟೆ. ಒಂದು ವೇಳೆ ನಾವು ಪ್ರಾರ್ಥನೆ ಮಾಡಬಹುದು, ದೇವರ ವಾಕ್ಯವನ್ನು ಹೇಳಬಹುದು, ಅಥವಾ ಅನೇಕ ಕಾರ್ಯಗಳನ್ನು ಮಾಡಬಹುದು, ಆದರೆ ನಮ್ಮ ಆತ್ಮಿಕ ಜೀವಿತ ಬೆಳವಣಿಗೆ ಹೊಂದುತ್ತಿಲ್ಲ ಎನ್ನುವುದಕ್ಕೆ ಕಾರಣವನ್ನು ನಾನು ಅರಿತುಕೊಂಡೆ. ಅದೇನೆಂದರೆ ನಾನು ಸಾಕ್ಷಿಯಾಗಿ ಜೀವಿಸುತ್ತಿಲ್ಲ. ಹೌದು ಸ್ವಾಮಿ, ನನ್ನ ಸಾಕ್ಷಿಯಾಗಿ ಜೀವಿಸಲು ಬದಲಾಯಿಸು, ನಡೆಸು, ನಿನಗೊಪ್ಪಿಸಿಕೊಡ್ತಕ್ಕಂಥನಾಗಿದ್ದೇನೆ, ನನ್ನ ಉಪಯೋಗಿಸು ನಿನ್ನ ಸೇವೆಯಲ್ಲಿ ಎಂಬುದಾಗಿ ನಿನ್ನಲ್ಲಿ ಬೇಡುವಾಗ ಪ್ರತಿಯೊಂದು ಕಾರ್ಯವನ್ನು ನೀನು ನೆರವೇರಿಸು ಸ್ವಾಮಿ. ಕೇಳುಗರ ಹೃದಯದಲ್ಲಿ ನೀನು ಮಾತನಾಡು. ಅವರು ಸಹ ಇಂದು ತೀರ್ಮಾನವನ್ನು ತೆಗೆದುಕೊಳ್ಳುವಾಗ ಸುವಾರ್ತೆ ಸೇವೆಗೆ ಅವರನ್ನು ಉಪಯೋಗಿಸಿ ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಸಂಪರ್ಕಿಸಬಹುದು, ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-66-37-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಸಿಗಾ